ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ.
ಆದಿ ತಂದೆಯು
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ.
ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಲ್ಲಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajune456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗೆ ತಮ್ಮಲ್ಲಿ ಕೇಳಿಕೊಡುತ್ತೇವೆ. ಈ ದಿನ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂಥ ಶಿವನಾಮೆಯು ನಾವು ಇಂದಿನ ಸಂಗತಿಗಳನ್ನು ಮರೆದು ಬಿಟ್ಟು ಎಂಬುದಾಗಿ. ಅನೇಕರು ನಾವು ಹಳೆಯ ಸಂಗತಿಗಳನ್ನು ಹಿಡಿದುಕೊಂಡು ಅನೇಕ ಕಾರ್ಯಗಳನ್ನು ಸಾಧಿಸುವುದುಂಟು. ಇದನ್ನು ದೇವರ ವಾಕ್ಯವು ನಮಗೆ ತಿಳಿಸುವ ಹಾಗೆ ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನ ಸಂಗತಿಗಳಿಗೆ ಇಡುವುದಕ್ಕಾಗಿ ಎದೆ ಬುಗ್ಗಿ ಓಡಿರಿ ಎಂಬುದಾಗಿ ಹೇಳ್ತಾನೆ. ಪೌಲನು ಸಹ ತನ್ನ ಒಂದು ವಾಕ್ಯದಲ್ಲಿ ಹೇಳ್ತಾನೆ, ನಾನು ಎದೆ ಬಗ್ಗಿದವನಾಗಿ ಓಡುತ್ತಾ ಇದ್ದೇನೆ ಗುರಿಯನ್ನು ಸಾಧಿಸುವವರೆಗೂ ಎಂಬುದಾಗಿ. ಮುಂದಿನ ದಿನಗಳಲ್ಲಿ ದೇವರು ನಿಮಗಾಗಿ ಒಂದು ಸೇವೆಯನ್ನು ಇರಿಸಿದ್ದಾರೆ. ಆದ್ದರಿಂದ ನೀವು ಇದಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿ ದೀನತೆಯನ್ನು ಕಾಪಾಡಿಕೊಳ್ಳಿರಿ. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಸರಿಯೆಂದು ಹಠ ಹಿಡಿಯಬೇಡಿರಿ. ನಿರಂತರವಾಗಿ ದೇವರ ಸಹಾಯಕ್ಕಾಗಿ ಮೊರೆ ಇಡಿರಿ ಮತ್ತು ನಿಮ್ಮ ಜೀವನದ ಎಲ್ಲ ಕಪಟತನವನ್ನು ದ್ವೇಷಿಸಿರಿ. ಪರಿಶುದ್ಧತೆ ಅಥವಾ ಶುದ್ಧೀಕರಣವನ್ನು ಹಂಬಲಿಸುವ ಪ್ರತಿಯೊಬ್ಬ ವ್ಯಕ್ತಿಗೆ ಪರಿಸಾಯಿತನ ಮತ್ತು ಆತ್ಮಿಕ ಗರ್ವ ಬಹಳ ಹತ್ತಿರವಿರುತ್ತದೆ. ಈ ಅವಳಿ ಕೆಡುಕುಗಳು ಯಾವುದೇ ರೀತಿಯ ಜನರ ಗುಂಪಿನಲ್ಲಿ ಮಾತ್ರ ಇರುತ್ತವೆಂದು ಹೇಳಲು ಆಗುವುದಿಲ್ಲ. ಈ ಕೆಡುಕುಗಳು ನಮ್ಮಲ್ಲಿ ಯಾರಿಂದಲೂ ಹೆಚ್ಚು ದೂರ ಇರುವುದಿಲ್ಲ. ಇವುಗಳನ್ನು ಇತರರಲ್ಲಿ ನೋಡುವುದು ಸುಲಭ, ಆದರೆ ಸ್ವತಃ ನಮ್ಮಲ್ಲೇ ಇವನ್ನು ಕಾಣುವುದು ಬಹಳ ಕಷ್ಟವೆಂದು ನಾವು ಕಂಡುಕೊಂಡಿದ್ದೇನೆ. ಧಾರ್ಮಿಕ ಸ್ವಭಾವದ ಯುವಜನರಲ್ಲಿ ಹೊರತೋರಿಕೆಯ ನಡವಳಿಕೆ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಇದು ಆತ್ಮಿಕ ಬೆಳವಣಿಗೆಯನ್ನು ಸಾಯಿಸುತ್ತದೆ. ನೀವು ವಿವಿಧ ಕ್ಷೇತ್ರಗಳಲ್ಲಿ ನೀತಿವಂತಿಕೆಗಾಗಿ ಶ್ರಮಿಸುತ್ತಿರುವ, ಪಾಪವನ್ನು ಸಂಪೂರ್ಣವಾಗಿ ಸಾಯಿಸುವ ಪ್ರಯತ್ನವನ್ನು ನಿಲ್ಲಿಸಬಾರದು. ನೀವು ಮೇಲ್ನೋಟದ ಜಯದಲ್ಲಿ ಸಂತೋಷ ಪಡಬಾರದು. ಎಲ್ಲ ರೀತಿಯ ಆಸೆಗಳನ್ನು ಒಂದು ಈರುಳ್ಳಿಗೆ ಹೋಲಿಸಬಹುದು. ನಿಮ್ಮ ಮೇಲ್ನೋಟಕ್ಕೆ ಕಾಣಿಸುವ ಹೊರಪದರಿನ ಕೆಳಗೆ ಇನ್ನೂ ಅನೇಕ ಪದರಗಳಿವೆ. ಮೇಲೆ ಕಾಣಿಸುವ ಪದರವನ್ನು ತೆಗೆದುಹಾಕಲು ನೀವು ಉಗ್ರ ಪ್ರಯತ್ನ ಮಾಡದಿದ್ದರೆ ನಿಮಗೆ ಅದರ ಕೆಳಗಿನ ಪದರ ಕಣ್ಣಿಗೆ ಬೀಳುವುದೇ ಇಲ್ಲ. ಪರಿಶುದ್ಧತೆಯು ಜೀವನ ಪರ್ಯಂತರ ನಡೆಯುವಂತಹ ಹಾಗೂ ನಾವು ಯೇಸುವಿನ ಸ್ವರೂಪಕ್ಕೆ ಬದಲಾಗುವಂತಹ ಪ್ರಕ್ರಿಯೆಯಾಗಿದೆ. ಉದಾಹರಣೆಗೆ, ಹೆಣ್ಣು ಮಕ್ಕಳನ್ನು ಯೇಸುವು ನೋಡಿದ ರೀತಿಯಲ್ಲಿ ನೋಡುವುದು, ಹಣವನ್ನು ಮತ್ತು ಲೌಕಿಕ ವಸ್ತುಗಳನ್ನು ಯೇಸುವು ನಿರ್ವಹಿಸಿದ ರೀತಿಯಲ್ಲಿ ನಿರ್ವಹಿಸುವುದು, ಶತ್ರುಗಳ ಬಗ್ಗೆ ಯೇಸುವಿನಲ್ಲಿದ್ದ ಮನೋಭಾವವನ್ನು ನಾವು ಸಹ ಇರಿಸಿಕೊಳ್ಳುವುದು, ಇನ್ನು ಅನೇಕ ರೀತಿಯಾದಂಥ ಉದಾಹರಣೆಗಳನ್ನು ನಾವು ಅನುಸರಿಸ್ತೇವೆ. ಈ ಗುರಿಯನ್ನು ಸಾಧಿಸುವುದಕ್ಕೆ ಇಡೀ ಜೀವಿತ ಬೇಕಾಗುತ್ತದೆ. ಆದರೆ ಯೇಸು ಇದಕ್ಕಾಗಿ ಶ್ರಮಿಸಬೇಕು. ನಾವು ಈ ಕೆಳಗಿನ ವಚನಗಳಲ್ಲಿ ಇದನ್ನೇ ನೋಡುತ್ತೇವೆ. ನಾವು ಪರಿಪೂರ್ಣವಾದ ತಿಳುವಳಿಕೆ ಸಾಗುತ್ತಾ ಹೋಗೋಣ. ಇಬ್ರಿಯ 6:2 ಯೇಸುವಿನ ಸ್ವರೂಪವನ್ನು ಹೊಂದುವ ನಿರೀಕ್ಷೆ ಹೊಂದಿರುವಾತನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧಪಡಿಸಿಕೊಳ್ಳುತ್ತಾನೆ. 1 ಯೋಹಾನ 3:3 ಮತ್ತು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮ ಮುಂದೆ ಇಟ್ಟಿರುವ ಉನ್ನತ ಕಾರ್ಯ ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡುತ್ತಿದ್ದೇನೆ ಎಂಬುದಾಗಿ ಫಿಲಿಪ್ಪ 3:13-14 ಹೇಳ್ತದೆ. ನೀವು ಈ ಹೋರಾಟವನ್ನು ಕೈಬಿಟ್ಟರೆ ಆಗ ವೈರಿಯಾದ ಸೈತಾನನು ಮೇಲುಗೈ ಸಾಧಿಸುತ್ತಾನೆ. ಇದಕ್ಕೆ ಬದಲಾಗಿ ನೀವು ನಿರಂತರವಾಗಿ ಮತ್ತು ರಹಸ್ಯವಾಗಿ ಶರೀರದಲ್ಲಿ ಬಾಧೆ ಪಡುವುದನ್ನು ಅಭ್ಯಾಸಿಸಿದರೆ, ಅಂದರೆ ನಿಮ್ಮ ಸ್ವಚಿತ್ತವನ್ನು ಮರಣಕ್ಕೆ ಒಳಪಡಿಸಿದರೆ, ಆಗ ನೀವು ಪಾಪ ಮಾಡುವುದನ್ನು ನಿಲ್ಲಿಸುವಿರಿ ಎಂದು 1 ಪೇತ್ರ 4:1-2 ಹೇಳ್ತದೆ. ನಿಮ್ಮ ಶೋಧನೆಗಳು ಬೇರೆ ಯಾರಿಗೂ ಬಂದಿಲ್ಲ ಎಂಬುದಾಗಿ ಎಂದಿಗೂ ಭಾವಿಸಿದಿರಿ. ಸೈತಾನನ ಈ ಸುಳ್ಳನ್ನು ನಂಬಬೇಡಿರಿ, ಏಕೆಂದರೆ ನೀವು ಹಾಗೆ ಮಾಡಿದರೆ ನಿರಾಶೆಗೆ ಒಳಗಾಗುತ್ತೀರಿ. 1 ಕೊರಿಂಥ 10:3 ಈ ಒಂದು ವಚನದಲ್ಲಿ ಹೀಗೆ ಹೇಳಲಾಗಿದೆ, ನೀನು ಎದುರಿಸುವ ಪ್ರತಿಯೊಂದು ಶೋಧನೆಯು ಎಲ್ಲ ಮನುಷ್ಯರಿಗೆ ಸಂಭವಿಸುವ ಶೋಧನೆಯ ಹೊರತು ಬೇರೇನೂ ಅಲ್ಲ. ಆದರೆ ದೇವರು ನಂಬಿಗಸ್ತರು, ಅವರು ನಿನಗೆ ಸಹಿಸಲು ಅಸಾಧ್ಯವಾದ ಶೋಧನೆಯನ್ನು ಬರಗೊಳಿಸಿದೆ, ನಿನ್ನ ಶೋಧನೆಯ ಕ್ಷಣದಲ್ಲಿ ಅದನ್ನು ಗೆಲ್ಲುವಂತಹ ಬಲವನ್ನು ಅಥವಾ ಕೃಪೆಯನ್ನು ನಿನಗೆ ದಯಪಾಲಿಸುವರು, ಮತ್ತು ಈ ರೀತಿಯಾಗಿ ಅದರ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಿನಗೆ ತೋರಿಸುವರು. ಯಾವ ಶೋಧನೆಯು ಮಿತಿ ಮೀರದ್ದಲ್ಲ. ಸಕಲ ಮಾನವ ಜನಾಂಗವು ಮೂಲತಃ ಒಂದೇ ವಿಧವಾದ ಶೋಧನೆಗೆ ಒಳಪಡುತ್ತದೆ. ಅದು ಸ್ವಚಿತ್ತದ ಪ್ರಕಾರ ನಡೆಯುವಂಥದ್ದು. ಪಾಪವು ಒಂದು ದೊಡ್ಡ ವೃತ್ತವಾಗಿದೆ ಮತ್ತು ಅದರಲ್ಲಿ ಹಲವಾರು ಕ್ಷೇತ್ರಗಳಿರುತ್ತವೆ. ಆದರೆ ಪ್ರತಿಯೊಂದು ಶೋಧನೆಯಲ್ಲೂ ಮೂಲತಃ ಒಂದು ಸಾಮಾನ್ಯ ಅಂಶವಿದೆ, ಸ್ವಚಿತ್ತವನ್ನು ಅನುಸರಿಸುವುದು ಮತ್ತು ದೇವರ ಚಿತ್ತವನ್ನು ಕಡೆಗಣಿಸುವುದು. ಅದು ಸುಳ್ಳು ಹೇಳುವುದು ಆಗಿರಬಹುದು, ಕೋಪಗೊಳ್ಳುವುದು ಇರಬಹುದು, ಯಾರನ್ನು ಹಗೆ ಮಾಡುವುದು ಅಥವಾ ಗೊಣಗುಟ್ಟುವುದು, ಜಾರತ್ವ ಅಥವಾ ಇನ್ಯಾವುದು ಪಾಪ ಇರಬಹುದು. ಯೇಸು ಸಹ ತನ್ನ ಸ್ವಚಿತ್ತವನ್ನು ಮಾಡುವಂತೆ ಶೋಧಿಸಲ್ಪಟ್ಟರು. ಆದರೆ ಆತನು ದೇವರ ಸಹಾಯವನ್ನು ಯೋಚಿಸುವುದರ ಮೂಲಕ ಆ ಶೋಧನೆಯನ್ನು ವಿರೋಧಿಸಿದರು. 5:7 ಮತ್ತು ಆತನು ಪಾಪವನ್ನು ಮಾತ್ರ ಮಾಡಲೇ ಇಲ್ಲ. 6:38 ಹೇಳುತ್ತದೆ, ಈಗ ನಾವೆಲ್ಲರೂ ಆತನ ಉದಾಹರಣೆಯನ್ನು ಅನುಸರಿಸಬಹುದು. ಆದ್ದರಿಂದ ವಿವಿಧ ಪಾಪಗಳು ಒಂದಕ್ಕಿಂತ ಒಂದು ವಿಭಿನ್ನವೆಂದು, ಅವುಗಳು ಪರಸ್ಪರ ಬಂಧಿಸಿಲ್ಲವೆಂದು ಅಂದುಕೊಳ್ಳಬೇಡಿ. ಕೆಲವರು ಒಂದು ರೀತಿಯಲ್ಲಿ ಶೋಧಿಸಲ್ಪಟ್ಟರೆ ಇನ್ನು ಕೆಲವರು ಬೇರೊಂದು ಪಾಪದ ಮೂಲಕ ಶೋಧಿಸಲ್ಪಡುತ್ತಾರೆ. ಆದರೆ ಎಲ್ಲ ಸಂದರ್ಭದಲ್ಲೂ ಪಾಪ ಮಾಡುವುದೆಂದರೆ ಸ್ವೇಚ್ಛೆ ಅಥವಾ ಸ್ವಚಿತ್ತವನ್ನು ಅನುಸರಿಸುವುದಾಗಿದೆ. ಇಂತಹ ಸಮಯದಲ್ಲಿ ನೀನು ದೇವರ ಸಹಾಯವನ್ನು ಕೇಳಿಕೊಳ್ಳಬೇಕು. ಆಗ ಪವಿತ್ರಾತ್ಮನು ನಿನ್ನ ಶರೀರ ಭಾವವನ್ನು, ಸ್ವೇಚ್ಛೆಯನ್ನು ಮರಣಕ್ಕೆ ಒಪ್ಪಿಸಲು ನಿನಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ರೋಮಾಪುರದ ಪತ್ರಿಕೆ 8:13-5:24 ಹೇಳ್ತದೆ. ನೀವು ಪಾಪದ ಮೇಲೆ ಜಯ ಸಾಧಿಸುವುದಕ್ಕೆ ಮತ್ತು ಯಾವಾಗಲೂ ಸರಿಯಾದ ದಾರಿಯಲ್ಲಿ ಸಂರಕ್ಷಿಸಲ್ಪಡುವುದಕ್ಕೆ ನಿನಗೆ ಯೇಸುವಿನಲ್ಲಿ ಸಂಪೂರ್ಣ ಸಮರ್ಪಣೆಯ ಭಕ್ತಿ ಇರಬೇಕು. ನಾನು ಇಹಲೋಕದಲ್ಲಿ ನಿನ್ನನ್ನಲ್ಲದ ಇನ್ಯಾವುದನ್ನು ಮತ್ತು ಇನ್ಯಾರನ್ನು ಬಯಸುವುದಿಲ್ಲ ಎಂಬ ಮಾತನ್ನು ನಾವು ಸದಾಕಾಲ ಹೇಳಲು ಸಾಧ್ಯವಾಗಬೇಕು. ಕೀರ್ತನೆ 23:25 ಹೇಳ್ತದೆ, ಯೇಸುವಿನ ಮೇಲಿನ ಪ್ರೀತಿಯಲ್ಲಿ ಇತರ ಯಾವುದೇ ಪ್ರೀತಿಯನ್ನು ಅಥವಾ ಯಾವುದೇ ಆಸೆಗಳನ್ನು ನಿಮ್ಮ ಹೃದಯದಿಂದ ಹೊರಹಾಕುವಂಥ ಶಕ್ತಿ ಇದೆ. ನೀವು ಈ ಮಾತನ್ನು ಹೇಳಬೇಕು, ನಾನು ಕರ್ತನನ್ನು ಯಾವಾಗಲೂ ನನ್ನೆದುರು ಇಟ್ಟುಕೊಂಡಿದ್ದೇನೆ, ಹಾಗಿರುವಾಗ ನಾನು ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ಯೋಸೆಫನು ಹೇಳಿದ ಮಾತಿನಂತೆ. ಮತ್ತು ಆತನು ನನ್ನ ಬಲಗಡೆಯಲ್ಲಿ ಇರುವನು, ನಾನು ಪಾಪ ಮಾಡದಿರುವಂತೆ ಕೃಪೆ ನೀಡುವುದಕ್ಕೆ ಇದುವೇ ನಿತ್ಯದ ಪಾಪದ ಮೇಲೆ ಜಯ ಸಾಧಿಸುವ ರಹಸ್ಯವಾಗಿದೆ. ಕೀರ್ತನೆ 16:8 ಸಹ ಹೇಳ್ತದೆ, ದೇವರು ಯಾವಾಗಲೂ ಪ್ರತಿಯೊಂದು ಪ್ರದೇಶದಲ್ಲಿ ತನಗೋಸ್ಕರ ಎದ್ದು ನಿಲ್ಲುವಂಥ ಒಬ್ಬನಾದರೂ ವ್ಯಕ್ತಿ ಸಿಗುತ್ತಾನೋ ಎಂದು ಹುಡುಕುತ್ತಿದ್ದಾರೆ. ನಾವು ಎಜ್ಕೆಲಿನ ಪ್ರವಾದನೆ ಗ್ರಂಥ 22:30 ಇದನ್ನು ಓದ್ತೇವೆ, ಅವರಿಗೆ ಒಂದು ಸಂದರ್ಭದಲ್ಲಿ ಒಬ್ಬ ಆನೋಕನು ಸಿಕ್ಕಿದನು, ಮತ್ತೊಮ್ಮೆ ಒಬ್ಬ ನೋಹನು, ಅನಂತರ ಒಬ್ಬ ಅಬ್ರಾಹಮನು, ಮತ್ತು ಇದರ ನಂತರ ಒಬ್ಬ ಹೇಲಿಯನು, ಮತ್ತು ಒಬ್ಬ ಸ್ನಾನಿಕನಾದ ಯೋಹನು, ಹೀಗೆ ಕೆಲವರು ಸಿಕ್ಕಿದರು. ಬಾಬೆಲಿನಲ್ಲಿ ಒಬ್ಬ ದಾನಿಯೇಲನನ್ನು ಕಂಡುಕೊಂಡರು. ಸತ್ಯವೇದ ದಾನಿಯೇಲ 1:7 ದಾನಿಯೇಲನ 3 ಸ್ನೇಹಿತರಾದ ಹನನ್ಯ, ಮಿಷಾಯೇಲ ಮತ್ತು ಅಜರರ ಹೆಸರುಗಳನ್ನು ಉಲ್ಲೇಖಿಸುತ್ತದೆ. ಮುಂದೆ ಶದ್ರಕ್, ಮೇಷಕ್ ಮತ್ತು ಅಬೇದ್ನಗೋ ಎಂಬ ಹೊಸ ಹೆಸರುಗಳನ್ನು ಇವರಿಗೆ ಕೊಡಲಾಗುತ್ತದೆ. ಆದಾಗ್ಯೂ ದಾನಿಯೇಲ 1:8 ಹೇಳ್ತದೆ, ದಾನಿಯೇಲನೊಬ್ಬನೇ ತಾನು ತನ್ನನ್ನು ಅಶುದ್ಧಪಡಿಸಿಕೊಳ್ಳಬಾರದೆಂದು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡನು. ಇದರ ನಂತರವೇ ಆ ಉಳಿದ 3 ಯುವಕರಿಗೂ ಸಹ ದೃಢವಾಗಿ ನಿಲ್ಲುವ ಧೈರ್ಯ ಬಂತು. ಅನನ್ಯ, ಮಿಷಯೇಲ ಮತ್ತು ಅಜರ್ಯ ಇವರುಗಳಂತೆ ಜಗತ್ತಿನ ಹಲವೆಡೆ ಇರುವ ವಿಶ್ವಾಸಿಗಳಲ್ಲಿ ಅನೇಕರು ಕರ್ತನಿಗಾಗಿ ತಾವಾಗಿಯೇ ದೃಢವಾಗಿ ನಿಲ್ಲುವ ಧೈರ್ಯವಿಲ್ಲದವರು ಆಗಿದ್ದಾರೆ. ಆದರೆ ತಮ್ಮ ಮಧ್ಯದಲ್ಲಿ ಒಬ್ಬ ದಾನಿಯೇಲನು ಮೇಲೆದ್ದು ಕರ್ತನಿಗಾಗಿ ಒಂದು ದೃಢ ನಿಲುವನ್ನು ತೆಗೆದುಕೊಂಡಾಗ ಇವರು ಸಹ ಮೇಲೆದ್ದು ಗಟ್ಟಿಯಾಗಿ ನಿಲ್ಲಲು ಸಿದ್ಧರಾಗ್ತಾರೆ. ಹಾಗಾಗಿ ನೀವು ಯಾವುದೇ ಸ್ಥಳದಲ್ಲಿ ಇದ್ದರೂ ಸಹ ಕರ್ತನಿಗಾಗಿ ಒಬ್ಬ ದಾನಿಯೇಲನಾಗಲು ನಿರ್ಧರಿಸಿರಿ. ಇದೇ ನಿಜವಾದ, ಆದರೆ ಇದಕ್ಕೆ ವ್ಯತಿರಿಕ್ತವಾದ ಘಟನೆಯೊಂದು ಬೇರೊಂದು ಸಂದರ್ಭದಲ್ಲಿ, ಅಂದರೆ ಒಂದು ದುಷ್ಟತನದ ವಾತಾವರಣದಲ್ಲಿ ನಡೆದದ್ದನ್ನು ನಾವು ಕಾಣ್ತೇವೆ. ಪರಲೋಕದ ಸಮಸ್ತ ದೇವದೂತರ ನಡುವೆ ಆರಂಭದಲ್ಲಿ ಅನೇಕ ದೇವದೂತರುಗಳ ಒಳಗೆ ಬಹುಶಃ ಯಾವುದೋ ಅಸಮಾಧಾನ ಇದ್ದಿರಬೇಕು. ಆದರೆ ತಮ್ಮ ನಡುವೆ ಒಬ್ಬ ಲೂಸಿಫರನ್ನು ಎದ್ದು ನಿಲ್ಲುವುದಕ್ಕೆ ಮೊದಲು ತಾವಾಗಿ ಎದ್ದು ನಿಂತು ಒಂದು ದಂಗೆಯನ್ನು ಆರಂಭಿಸುವಷ್ಟು ಧೈರ್ಯ ಅವರಲ್ಲಿ ಇರಲಿಲ್ಲ. ಲೂಸಿಫರನ್ನು ದೇವದೂತರಲ್ಲಿ ಮುಖ್ಯಸ್ಥನು. ತನ್ನ ಬಂಡಾಯವನ್ನು ಪ್ರಕಟಿಸಿದ ಕೂಡಲೇ ದೇವದೂತರಲ್ಲಿ 1/3 ಭಾಗವು ಆತನೊಂದಿಗೆ ಸೇರಿಕೊಂಡಿತು ಎಂಬುದಾಗಿ ಪ್ರಕಟಣೆ 12:4 ಹೇಳ್ತದೆ. ದೇವರು ಲೂಸಿಫರನೊಂದಿಗೆ ಈ ಕೋಟ್ಯಾಂತರ ದೇವದೂತರನ್ನು ಹೊರಹಾಕಿದರು. ಈ ದೆವ್ವಗಳು ಇಂದು ಜನರನ್ನು ಸ್ವಾಧೀನಪಡಿಸಿಕೊಡುತ್ತವೆ, ಪೀಡಿಸುತ್ತವೆ. ನಿತ್ಯತ್ವದಿಂದ ಸ್ಥಾಪಿಸಲ್ಪಟ್ಟ ದೇವರ ಮೂಲ ಸಿದ್ಧಾಂತದ ಪ್ರಕಾರ ದೇವರು ಎಲ್ಲೆಲ್ಲೋ ಅತಿ ವರ್ಗದಿಂದ ಮರೆಯುವವರನ್ನು ತೊಲಗಿಸ್ತಾರೆ ಮತ್ತು ದೀನ ದರಿದ್ರರನ್ನು ಉಳಿಸ್ತಾನೆ ಎಂಬುದಾಗಿ ಚೆಪ್ಪನ್ಯನ ಪ್ರವಾದನ ಗ್ರಂಥ 3:11-12 ಹೇಳ್ತದೆ. ಈ ರೀತಿಯಾಗಿ ಅವರು ಪುರಾತನ ಕಾಲದಲ್ಲಿ ಪರಲೋಕವನ್ನು ಶುದ್ಧೀಕರಿಸಿದರು, ಮತ್ತು ಈ ದಿನ ಅವರು ದೇವ ಸಭೆಯನ್ನು ಸಹ ಇದೇ ರೀತಿಯಾಗಿ ಶುಚಿಗೊಳಿಸ್ತಾರೆ. ಜಗತ್ತಿನಲ್ಲಿ ಈಗ ಒಂದೇ ಸಮಯದಲ್ಲಿ 2 ಚಟುವಟಿಕೆಗಳು, ಅಂದರೆ ಚಳುವಳಿಗಳು ನಡೆಯುತ್ತವೆ. ದಾನಿಯೇಲನಂಥವರು ಕರ್ತನಿಗಾಗಿ ಎದ್ದು ನಿಲ್ಲಲು ಸಿದ್ಧರಾಗಿರುವ 2 ಅಥವಾ 3 ಒಟ್ಟುಗೂಡಿಸುತ್ತಿದ್ದಾರೆ, ಮತ್ತು ಲೂಸಿಫರ್ನಂಥವರು ಕೋಟ್ಯಾಂತರ ಜನರನ್ನು ಅಶುದ್ಧತೆಗೆ, ಮೇಲಾಧಿಕಾರಿಗಳ ವಿರುದ್ಧ ದಂಗೆ ಹೇಳುವುದಕ್ಕೆ ಮತ್ತು ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವುದಕ್ಕೆ ಒಟ್ಟುಗೂಡಿಸುತ್ತಿದ್ದಾರೆ. ಆದರೂ ದಾನಿಯೇಲರುಗಳ ಜೊತೆಗೂಡಿಸುವ 2 ಅಥವಾ 3 ಮಂದಿಯೇ ಅಂತ್ಯದಲ್ಲಿ ಜಯಗಳಿಸುತ್ತಾರೆ. ಯಾಕೆಂದರೆ ಯಾವಾಗಲೂ ಕೇವಲ ಒಬ್ಬ ವ್ಯಕ್ತಿಯು ದೇವರೊಟ್ಟಿಗೆ ಸೇರಿಕೊಂಡಾಗ ಆತನದ್ದೇ ಬಹುಮತವಾಗಿರುತ್ತದೆ. ದೇವರಿಗೆ ಒಂದು ಸ್ಥಳದಲ್ಲಿ ಒಬ್ಬ ದಾನಿಯೇಲನು ಸಿಗದೆ ಹೋದರೆ ಆಗ ಪಿಶಾಚನು ಅಲ್ಲಿರುವ ಜನರನ್ನು ತನ್ನ ಮಾರ್ಗಕ್ಕೆ ತಿರುಗಿಸಲಿಕ್ಕಾಗಿ ಯಾರನ್ನಾದರೂ ಆರಿಸಿಕೊಳ್ಳುವನು. ಆದ್ದರಿಂದ ನೀನಿರುವ ಸ್ಥಳದಲ್ಲಿ ನೀನು ದೇವರಿಗಾಗಿ ಒಬ್ಬ ದಾನಿಯೇಲನಾಗುವುದು ಅತಿ ಅವಶ್ಯವಾಗಿದೆ. ಇದನ್ನು ನೀನು ಆರಂಭಿಸುವುದು ಹೇಗೆಂದರೆ ದೇವರ ಅತಿ ಸಣ್ಣ ಆಜ್ಞೆಗೂ ಅವಿಧೇನಾಗಿ ನಿನ್ನನ್ನು ಅಶುದ್ಧ ಪಡಿಸಿಕೊಳ್ಳುವುದಿಲ್ಲವೆಂದು ಮತ್ತು ಸಿಂಹದ ಗುಹೆಗೆ ಹಾಕಲ್ಪಟ್ಟರೂ ಸಹ ನೀನು ದೇವರಿಗಾಗಿ ಒಂದು ನಿಲುವನ್ನು ತೆಗೆದುಕೊಳ್ಳುವುದಕ್ಕಾಗಿಯೂ ನಿನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಳ್ಳುವುದರ ಮೂಲಕ ಕರ್ತನು ನಿನಗೆ ಕೃಪೆಯನ್ನು, ಶಕ್ತಿಯನ್ನು ಮತ್ತು ಜ್ಞಾನವನ್ನು ಕೊಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಬಹುಶಃ ನಿನಗೆ ಪರಿಚಿತವಾಗಿರುವ ಒಂದು ಪ್ರಾರ್ಥನೆಯನ್ನು ಸ್ವಲ್ಪ ಬದಲಾಯಿಸಿ ನೀನು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ಕರ್ತನೇ, ನೀನು ಇಷ್ಟಪಡದಂಥ ಸಂಗತಿಗಳನ್ನು ನಿರಾಕರಿಸಲು ನನಗೆ ಧೈರ್ಯವನ್ನು, ನಾನು ಮಾಡಬೇಕೆಂದು ನೀನು ಬಯಸುವಂಥ ಸಂಗತಿಗಳನ್ನು ಮಾಡಲು ನನಗೆ ಶಕ್ತಿಯನ್ನು ಮತ್ತು ಇವೆರಡರ ನಡುವೆ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಅಂತ್ಯಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಬರಣವು ಅತಿ ಶೀಘ್ರವಾಗಿದೆ. ಆದ್ದರಿಂದ ನಾವು ಇಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನ ಸಂಗತಿಗಳನ್ನು ಹಿಡಿಯುವುದಕ್ಕಾಗಿ ಎದೆಬುಗ್ಗಿದವನಾಗಿ ಓಡಬೇಕಾಗಿದೆ. ನಾವು ಓಡುವಾಗ ಆ ಜೀವವೆಂಬ ಜಯಮಾಲೆಯನ್ನು ದೇವರು ನಮಗೆ ಕೊಡ್ತಾರೆ. ನಾವು ಆ ಗುರಿಯನ್ನು ಮುಟ್ಟುವಾಗ ಆ ಒಂದು ಜೀವಮಾಲೆ ಜಯಮಾಲೆ ನಿಮಗೆ ಬೇಕಾಗಿದೆಯೋ, ಹಾಗಿರುವಾಗ ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನ ಸಂಗತಿಗಳನ್ನು ಹಿಡಿಯುವುದಕ್ಕಾಗಿ ಓಡಬೇಕಾಗಿದೆ. ನಾವು ಓಡೋಣ, ಆ ಜೀವಮಾಲದ ಜಯಮಾಲೆಯನ್ನು ಹೊಂದಿಕೊಳ್ಳೋಣ ಅಂತ ಹೇಳ್ತಾ ದೇವರು ಈ ವಾಕ್ಯದೊಂದಿಗೆ ನಮ್ಮೆಲ್ಲರನ್ನ ಬಲಪಡಿಸಲಿ, ಆಶೀರ್ವಾದ ಮಾಡಲಿ ಎಂಬುದಾಗಿ ಈ ಸಂದೇಶವಾಗಿದೆ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳ ಒಡೆಯನೇ, ಸರ್ವಶಕ್ತನೇ, ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ನೀನು ಕೊಟ್ಟಂಥ ಆಶೀರ್ವಾದಕ್ಕಾಗಿ ಸ್ತೋತ್ರ. ಪರಲೋಕದ ದೇವರೇ, ಈ ವಾಕ್ಯದೊಂದಿಗೆ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಯಾರ್ಯಾರ ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಕಣ್ಣೀರಿನಲ್ಲಿದ್ದಾರೋ ಅವ್ರನ್ನ ಪರಾಮರಿಸು. ನನ್ನ ಸಹಾಯದ ಹಸ್ತವನ್ನು ಅವರಿಗೆ ಕೊಡಿಸುವ ದೇವರೇ, ಈ ಸಮಯದಲ್ಲಿ ವಾಕ್ಯಗಳನ್ನು ಕೇಳುವಂಥ ಮತ್ತು ಪ್ರಾರ್ಥನೆಯಲ್ಲಿ ತಲೆಬಾಗಿರ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ನಿನ್ನ ಹೆಸರಾಗಿ ಆಶ್ರಯಿಸಿ ನಿನ್ನ ಕೃಪೆಗೆ ತಕ್ಕಂತೆ ನಮ್ಮೆಲ್ಲರನ್ನ ನೀನು ನಡೆಸುತ್ತಾ ಬರಬೇಕೆಂಬುದಾಗಿ ನಮ್ಮ ಹೊಡೆಯನ್ನು ರಕ್ಷಕನಾದಂಥ ಯೇಸು ಕ್ರಿಸ್ತನ ಸಮುದ್ರ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಅಡಬಿದ್ದು ದೀನನಾಗಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್.
ಹೊಸ ಜೀವನ ಪಡೆಯಿಂದು ಬಂದು
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.